ಪೂಜ್ಯ ಗುರುಮಾತಾ ಅಮ್ಮನವರು ಜೀವನದ ಅನುಭವಗಳನ್ನ ಸವಾಲಾಗಿ ತೆಗೆದುಕೊಂಡು ಜೀವನದ ಉಭಯಗಳನ್ನ ಒಪ್ಪಿಕೊಳ್ಳುತ್ತಾ ದ್ವಂದ್ವಗಳಿಲ್ಲದೆ ಸಂಘರ್ಷಗಳಿಲ್ಲದೆ ವಿರೋಧಗಳನ್ನ ಗೆಲ್ಲುತ್ತಾ ಸಂಸಾರ ಸಂಬಂಧಗಳು ಸ್ನೇಹ ಎಲ್ಲದರ ವೈಶಿಷ್ಟ್ಯತೆ ಮೌಲ್ಯಗಳನ್ನ ಅರಿತು ಬಂಧಗಳಿಂದ ಬಿಡಿಸಿಕೊಳ್ಳುವ ಕಲೆಯನ್ನು ತಮ್ಮ ಅನುಭವಗಳಲ್ಲಿ ಹಂಚಿಕೊಳ್ಳುತ್ತಾ ಬಂದಿರುವವರು. ದಿನನಿತ್ಯದ ಜೀವನದಲ್ಲಿ ಪ್ರತಿ ಸಂದರ್ಭಗಳನ್ನು ಭಗವದ್ಗೀತೆಯ ಸೂಕ್ಷ್ಮ ತತ್ವಗಳನ್ನು ಅನುಷ್ಠಾನಕ್ಕೆ ತಂದು ತಮ್ಮ ಜೀವನವನ್ನು ಜೀವನ ಧರ್ಮಯೋಗವಾಗಿಸಿರುವವರು. ಶ್ರೀಧರ್ ಶ್ರೀ ಗುಡ್ಡವು ಸಾಧಕರಿಗೆ ಪ್ರಯೋಗಶಾಲೆಯೇ ಆಗಿದೆ. ಗುರುಮಾತಾ ಅಮ್ಮ ಶ್ರೀವಿದ್ಯಾ ಉಪಾಸಕರಾಗಿದ್ದು ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಿ ಲಲಿತಾ ಸಹಸ್ರನಾಮ, ಲಲಿತಾ ತ್ರಿಶತಿ, ಸಪ್ತಶತಿ ಪಾರಾಯಣ, ಇನ್ನು ಹಲವಾರು ತಾಯಿಯ ಮಹಿಮೆಯನ್ನು ತಿಳಿಸುವ ಗ್ರಂಥಗಳನ್ನು ಉಪಾಸನೆಗೈದ ಆರಾಧಕರಾಗಿದ್ದಾರೆ. ಜಗನ್ಮಾತೆಯ ಸಾಧನೆಗೆ ತಕ್ಕಂತೆ ಪರಿಸರ, ಸತ್ಸಂಗ ಪರಿವಾರ, ಪರಿಸ್ಥಿತಿಗಳನ್ನು ವರವಾಗಿ ಕರುಣಿಸುವವಳೆಂದು ಅರಿತಿದ್ದಾರೆ.
ಪಾದಸ್ಮರಣೆ ಸೌಹು ಮಂತ್ರವೇ ತಪವಾಗಲಿ, ಕಾಯೇಲ ಶ್ರೀ
ಕಾಮರೂಪ ಪೀಠೇ ಕಾಮೇಶ್ವರಿ ಶ್ರೀಪಾದುಕಾಂ ಪೂಜಯಾಮಿ. ಪೂರ್ಣಗಿರಿ ಪೀಠೇ ವಜ್ರೇಶ್ವರಿ ಶ್ರೀಪಾದುಕಾಂ ಪೂಜಯಾಮಿ.
ಸಕಲ ಶ್ರೀ
ಜಾಲಂಧರ ಪೀಠೇ ಭಗಮಾಲಿನಿ ಶ್ರೀಪಾದುಕಾಂ ಪೂಜಯಾಮಿ. ಅಭೀಷ್ಟಂ ಸಿದ್ಧಿ ಮೇ ದೇವಿ ಶರಣಾಗತ ವತ್ಸಲೇ ಭಕ್ತ್ಯಾ ಸಮರ್ಪಯೇ ತುಭ್ಯಂ ಅಷ್ಟಮಾವರಣಾರ್ಚನಂ.
ತ್ರಿಶತಿಯಲ್ಲಿ ಕಾಯೇ ಲೀಲ ಮೊದಲನೇ ಖಂಡ ಹ್ರೀಂ ಆದಮೇಲೆ ಹ ಸ ಕ ಹಾಲ, ಅದರಲ್ಲಿ ಎರಡನೇ ಖಂಡದಲ್ಲಿ ಹ ಮುಗಿತು ಮೊದಲನೇ ಅಕ್ಷರ. ಇವತ್ತು ಎರಡನೇ ಖಂಡದ ಎರಡನೇ ಅಕ್ಷರ, ಇದು 15 ಅಕ್ಷರದಲ್ಲಿ 7ನೇ ಅಕ್ಷರ. ಇದನ್ನ ಸಕಾರ ಅಂತ ಹೇಳ್ತೀವಿ, ಸಕಾರ ರೂಪ. ಸಕಾರ ರೂಪದಲ್ಲಿ ಸೂಚಿಸ್ತಾಳೆ ದೇವಿ. ಸಕಾರ ಅಂದಾಗ ನನಗೆ ತಕ್ಷಣ ಮನಸ್ಸಿಗೆ ಬಂದಿದ್ದು ಸ ಅಂದರೆ ಸಿರಿ, ಸಿರಿ ದೇವಿ ಸ, ಸರಸ್ವತಿ ಸ, ಸತಿ ಸ, ಸತಿ ಪಾರ್ವತಿ, ಮೂರು ಜನರು ಸಾರೇ. ಆ ತಕ್ಷಣ ಜ್ಞಾಪಕ ಬಂತು ನನಗೆ ಸ. ಅದರಲ್ಲಿ ಡಿಕ್ಷನರಿನಲ್ಲಿ ನೋಡಿದ್ರೆ ಎಲ್ಲ ಸಾಕ್ಷಾತ್ಕಾರ ಆಗುವಂಥ ಪದಗಳೇ ಇವೆ. ಸತ್ಸಂಗನೂ ಸಾಕ್ಷಾತ್ಕಾರನೂ ಸಮಾಧಿನೂ ಸಂಸ್ಕೃತನೂ ಸಂಗೀತನೂ ಸನ್ಯಾಸನೂ ಇದೆಲ್ಲ ನೋಡಿದಾಗ ನನಗೆ ಅನಿಸ್ತು ಸ ಅನ್ನೋದು ಅಕ್ಷರದಲ್ಲೇ ಎಷ್ಟೊಂದು ಪಾಸಿಟಿವ್ ಎನರ್ಜಿ ಇದೆ. ಆ ದೇವಿಯ ಸೂಚಿಸ್ತಾಳೆ ಸ ಅನ್ನೋದೆಲ್ಲ ಮಂಗಳಕರವಾದದ್ದು ಅಂತ ಆ ಭಾವನೆ ಬರುತ್ತೆ. ಸಂಗೀತ ಶುರುವಾಗೋದೇ ಸಾಯಿಂದ. ಅದರಿಂದ ಸಕಾರ ರೂಪ ಹೇಳುವಾಗ ಇದನ್ನಷ್ಟು ಸಮಗ್ರವಾಗಿ ಆ ಸ ಅನ್ನುವ ದೃಷ್ಟಿಯನ್ನು ಇಟ್ಕೊಂಡು ಆ ಶಕ್ತಿ ಆ ಅಕ್ಷರದಲ್ಲಿ ಇದೆ, ಅದು ಒಂದು ಅವಯವ, ಮಂತ್ರ ಶರೀರದ ಒಂದು ಅವಯವ ಅಂತ ಅಂದ್ಕೊಂಡಾಗ ಸಕಾರ ರೂಪ ಅಂತ ಹೇಳಿದ್ರೇ ಒಂಥರ ಸಮಾಧಾನ ಆಗುತ್ತೆ. ಈ ಸಕಾರ ರೂಪಗಳು ಯಾವ ರೂಪದಲ್ಲಿ ನಮ್ಮೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾಳೆ ಅಂದರೆ ಜ್ಞಾನ ರೂಪದಲ್ಲಿ ಸೇರ್ಕೊಂಡಿದ್ದಾಳೆ. ಅಂದರೆ ದೇಹದ ಅರಿವು ಒಂದು ಜ್ಞಾನ, ಮನಸ್ಸಿನ ಅರಿವು ಒಂದು ಜ್ಞಾನ, ಬುದ್ಧಿ ಅರಿವು ಜ್ಞಾನ, ಈ ಎಲ್ಲ ಜ್ಞಾನ ಸಾಮಾನ್ಯ ಜ್ಞಾನದಿಂದ ಹಿಡಿದು ನಿತ್ಯ ಜ್ಞಾನ ಸಮ್ಯಕ್ ಜ್ಞಾನದವರೆಗೂ ಅವಳೇ, ಆ ಸ್ವರೂಪವೇ ಅವಳು, ಎಲ್ಲ ಸರ್ವಜ್ಞಾನವೂ ಅವಳೇ. ವಿವೇಕವನ್ನು ಕೊಡುವುದು ಅವಳೇ, ಬುದ್ಧಿಯಲ್ಲಿ ಆ ಒಂದು ಪ್ರಚೋದನೆಯನ್ನು ಕೊಡುವುದು ಅವಳೇ. ಬುದ್ಧಿನಲ್ಲಿ ವಿವೇಕ, ಜ್ಞಾನದಲ್ಲಿ ಆ ಜ್ಞಾನ ಅನ್ನೋದೇ ಆ ನಿತ್ಯ ಜ್ಞಾನವನ್ನು ಕೊಡೋಳವಳು. ಮನಸ್ಸಲ್ಲಿ ಭಕ್ತಿಯನ್ನು ಕೊಡೋಳವಳು, ಕರ್ಮದಲ್ಲಿ ಮುಕ್ತಿಯನ್ನು ಕೊಡೋಳವಳು, ಭಕ್ತಿಯಲ್ಲಿ ಶಕ್ತಿಯನ್ನು ಕೊಡೋದವಳು. ಅದರಿಂದ ಸರ್ವಜ್ಞಳು ಅಂತ ಹೇಳ್ಬೋದು ಅವಳನ್ನು. ಸಾ ಅಂತ ಬಂದಾಗ ಸಕಾರ ರೂಪ ಸರ್ವಜ್ಞ ಅಂದರೆ ಸರ್ವಜ್ಞಳು ಅಂದಾಗ ಇವೆಲ್ಲವೂ ಅವಳೇ ಸರ್ವಜ್ಞಳು. ಸಾಮಾನ್ಯ ಜ್ಞಾನದಿಂದ, ನಮ್ಮ ಇಂದ್ರಿಯ ಜ್ಞಾನದಿಂದ ಹಿಡಿದು ನಿತ್ಯ ಜ್ಞಾನದವರೆಗೂ ಅವಳು ಸ್ವರೂಪ, ಅವಳ ಸ್ವರೂಪ ಅದು. ಸಕಾರ ರೂಪ ಸರ್ವಜ್ಞ, ನಮ್ಮೊಳಗಡೆ ಸೇರಿಕೊಂಡು ಜ್ಞಾನ ರೂಪವಾಗಿ ನಮ್ಮಲ್ಲಿ ಸೇರಿಕೊಂಡಿದ್ದಾಳೆ. ಆತ್ಮದ ಸ್ವರೂಪ ಜ್ಞಾನ, ಜ್ಯೋತಿ ಜ್ಞಾನ. ಜ್ಞಾನ ಅಂದರೆ ಬೆಳಕು, ಆ ಬೆಳಕಾಗಿ ನಮ್ಮೊಳಗಡೆ ಸೇರ್ಕೊಂಡಿದ್ದಾಳಲ್ಲ, ಒಳಗಡೆ ಹೋಗಿ ಸುಮ್ಮನೆ ಕೂತಿಲ್ಲ, ಪ್ರೇರೇಪಿಸ್ತಾ ಇದ್ದಾಳೆ. ಕೆಲಸ ಮಾಡೋಕ್ಕೆ ಪ್ರೇರೇಪಿಸ್ತಾಳೆ, ಯೋಚನೆ ಮಾಡೋಕ್ಕೆ ಪ್ರೇರೇಪಿಸ್ತಾಳೆ, ನಾವು ಕಲ್ಪನೆ ಮಾಡ್ಕೊಳ್ಳೋಕೆ ಪ್ರೇರೇಪಿಸ್ತಾಳೆ, ನಮ್ಮ ಕನಸನ್ನು ಎಲ್ಲದ ಪ್ರೇರಣೆ. ಸಕಾರ ರೂಪ ಸರ್ವಜ್ಞ ಸರ್ವೇಶಿ, ಸರ್ವೇಶಿ ಅಂದರೆ ಪ್ರೇರೇಪಿಸುವಳು, ಎಲ್ಲರಲ್ಲೂ ಎಲ್ಲವನ್ನೂ ಪ್ರೇರೇಪಿಸುವಳು. ಈ ನಾಲ್ಕನ್ನು ಇಟ್ಕೋಬೇಕು. ಯಾವುದನ್ನು ಪ್ರೇರೇಪಿಸ್ತಾಳೆ? ಎಲ್ಲ ಮಂಗಳವನ್ನು ಪ್ರೇರೇಪಿಸ್ತಾಳೆ. ಜಡರಲ್ಲಿ ಪ್ರೇರೇಪಿಸಿ ಅವಳು ಒಳ್ಳೆ ಕಾರ್ಯವನ್ನು ಮಾಡೋ ಹಾಗೆ ಮಾಡಿ ಅವರಿಗೆ ಒಂದು ಒಳ್ಳೆ ಕೈಂಕರ್ಯವನ್ನು, ಭಕ್ತಿಯನ್ನು ಬರೆಸಿ, ಕೀರ್ತನೆ ನಮಸ್ಕಾರ ಪೂಜೆ ಮಾಡೋ ಹಾಗೆ ಮಾಡಿ ಅವರಿಗೆ ಬೇಕಾದ್ದನ್ನು ಕೊಡ್ತಾಳೆ. ವಿದ್ಯೆಯನ್ನು ಕೊಡ್ತಾಳೆ, ಐಶ್ವರ್ಯವನ್ನು ಕೊಡ್ತಾಳೆ, ಆನಂದವನ್ನು ಕೊಡ್ತಾಳೆ. ಅಂಥವಳದಕ್ಕೆ ನಾವು ಹೇಳುವಾಗ ಸರ್ವ ಮಂಗಳ ಅಂತ ಹೇಳ್ತೀವಿ. ಎಲ್ಲ ಮಂಗಳ ಕಾರ್ಯವನ್ನೇ ಮಾಡಿಸೋಕ್ಕೆ ಪ್ರೇರೇಪಿಸ್ತಾಳೆ ಅವಳು. ಸರ್ವಮಂಗಳ, ಸರ್ವಮಂಗಳ ಆತ್ಮಸ್ವರೂಪದಲ್ಲಿರುವ ಆತ್ಮಕ್ಕೆ ಸುಖ ಕೊಡ್ತಾಳೆ. ಆತ್ಮನಿಗೆ ಸುಖ ಮಾಡೋದೆಲ್ಲ ಮಂಗಳ ಕಾರ್ಯವೇ. ನಮ್ಮ ಆತ್ಮನಿಗೆ ಸುಖ ಕೊಟ್ಟರೆ ಒಳಗಡೆ ಇರೋ ಶಿವನಿಗೆ ಸುಖ ಆಗುತ್ತೆ. ಶಿವನ ಸುಖ, ಶಿವನಿಗೆ ಸುಖವನ್ನು ಕೊಡ್ತಾಳೆ. ಆಂತರ್ಯದಲ್ಲಿರುವ ಶಿವನಿಗೆ ಸುಖವನ್ನು ಕೊಡ್ತಾಳೆ. ಈ ಸಾ ಅನ್ನೋದು ಒಂದು ಚಿಹ್ನೆ, ಸ್ತ್ರೀ ಚಿಹ್ನೆ. ಅದರಿಂದ ಅವಳು ಮಮತೆ, ನಮ್ಮೊಳಗಡೆ ಇರುವಂತಹ ಮಮತೆ ಅವಳು, ತಾಯಿ ಅವಳು, ಮಾತಾ ಅವಳು, ಸ್ತ್ರೀ ಚಿಹ್ನೆ ಅವಳು. ಯಾವ ರೀತಿ ಅವಳು ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾಳೆ ನಮ್ಮಲ್ಲಿ ಅಂದರೆ, ಎಲ್ಲ ಒಂದು ರೀತಿಯ ಅಶುಭಗಳನ್ನೆಲ್ಲ ನಾಶ ಮಾಡಿ ಶುಭ ಪ್ರವಾಹವನ್ನು ಹರಿಸುವಂತಹ ಒಂದು ಕಲೆ. ಆ ಕಲೆಗೆ ಬ್ರಹ್ಮಾನಂದದ ಒಂದು ಕಲೆ ಅಂತ ಹೇಳ್ತಾರೆ. ಯಾವುದು? ಮಂಗಳ ಕಲೆ. ಆ ಮಂಗಳಕರವಾದದ್ದನ್ನು ಮಾಡಿಸುವಂತಹ ಕಲೆ ಡಿಜಿಟ್ ಅಂತವ, ಆ ಕಲೆ ಅವಳು ಬ್ರಹ್ಮಾನಂದ ಕಲೆ ಅದು. ಆ ಬ್ರಹ್ಮಾನಂದ ಕಲೆ ನಮ್ಮಲ್ಲಿ ಒಳಗಡೆ ಹೋಗಿ ಅಶುಭವನ್ನು ಒಂದೂ ಮಾಡಿಸೋದಿಲ್ಲ, ಎಲ್ಲ ಶುಭವನ್ನು ಮಾಡಿಸುತ್ತೆ, ಶುಭದ ಮಂಗಳ ಪ್ರವಾಹವನ್ನೇ ಹರಿಸುತ್ತೆ. ಇದಿಷ್ಟು ಒಟ್ಟಿಗೆ ಹೇಳಿದ್ರೆ ಒಂದು ಮನಸ್ಸಿಗೆ ಒಂದು ಅವಳ ಒಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ, ನಾವು ಏನಕ್ಕೆ ಏನನ್ನು ಉದ್ದೇಶಿಸಿ ಹೇಳ್ತಾ ಇದ್ದೀವಿ. ಸಕಾರ ರೂಪ ಸರ್ವಜ್ಞ ಸರ್ವೇಶಿ ಸರ್ವಮಂಗಳ. ಸರ್ವೇಶಿ ಅಂದರೆ ಎಲ್ಲರಲ್ಲೂ ಎಲ್ಲದರ ಪ್ರಚೋದನೆ. ಯಾವುದೆಲ್ಲದು ಒಳ್ಳೆದೆಲ್ಲದರ ಪ್ರಚೋದನೆ, ಎಲ್ಲ ಮಂಗಳ ಕರೆಯುವಾಗ ಆಗದರ ಪ್ರಚೋದನೆ. ಸರ್ವೇಶಿ ಸರ್ವಮಂಗಳ. ಇದನ್ನು ನಾವು ಮತ್ತೆ ಇನ್ನು ಆಳಕ್ಕೆ ಹೇಳಬೇಕಾದ್ರೆ, ಕರ್ತ್ರಿ ಮಾಡಿಸೋಳು, ಭರ್ತ್ರಿ ಭರಿಸೋಳು, ಹಂತ್ರಿ ಹರಿಸೋಳು ಹರಣ ಮಾಡುವಳು, ನಾಲ್ಕು ಅವಳೆ, ಮೂರು ಮಾಡಿ ನಾಲ್ಕನೇದಾಗಿ ನಿಂತ್ಕೊಳ್ತಾಳೆ ಅವಳೇನೆ. ನಿಜವಾಗ್ಲೂ ನಿತ್ಯ ಒಂದು ನಿಧಿ ಅಂತ ಹೇಳಬೇಕು, ನಿತ್ಯ ನಿಧಿ ಸನಾತನಿ ಅಂತ ಹೇಳ್ತಾರೆ ಅವಳನ್ನ. ಹೇಗೆ ಅವಳು ಸರ್ವಕರ್ತ್ರಿ ಸರ್ವಭರ್ತ್ರಿ ಸರ್ವಹಂತ್ರಿ ಸನಾತನಿ. ಈ ಮಂಗಳ ತಗ ನಿಂತಾಗ ಇನ್ನೊಂದು ಭಾಗ ತಗೋಬೇಕು. ಸರ್ವಕರ್ತ್ರಿ ಎಂದಾಗ ಸೃಷ್ಟಿ ಕಾರ್ಯ ಮಾಡುವಳು, ಸರ್ವಭರ್ತ್ರಿ ಪರಿಪಾಲನಾ ಕಾರ್ಯ ಮಾಡುವಳು, ಸರ್ವಹಂತ್ರಿ ಹರಣ ಮಾಡುವಳು, ಸೃಷ್ಟಿ ಸ್ಥಿತಿ ಲಯಕಾರಕಳು. ಮೂರು ಅವಳೆ, ಆ ಮೂರನ್ನು ಮೀರಿದ್ದು ಅವಳೆ. ಮೊದಲನೇವಳು ಅವಳೆ, ನಾಲ್ಕನೇವಳು ಅವಳೆ. ಮೊದಲನೇವಳು ಕೂತ್ ಮಾಡಿಸ್ತಾಳೆ, ನಾಲ್ಕನೇವಳು ನಿಂತು ಮಾಡಿಸ್ತಾಳೆ. ಅವಳು ಸನಾತನಿ, ಸಾಕ್ಷಿಯಾಗಿ ನಿಂತು ಮಾಡಿಸ್ತಾಳೆ. ಅದರಿಂದ ಸರ್ವಕರ್ತ್ರಿ, ಸರ್ವಭರ್ತ್ರಿ, ಸರ್ವಹಂತ್ರಿ, ಸನಾತನಿ. ಇವಳು ಲಕ್ಷ್ಮಿ ಆಗಿದ್ದಾಳೆ, ಪಾರ್ವತಿ ಆಗಿದ್ದಾಳೆ, ಸರಸ್ವತಿ ಆಗಿದ್ದಾಳೆ, ಎಲ್ಲ ಆಗಿರೋದ್ರಿಂದ ಲೋಪವೇ ಇಲ್ಲ. ಸರ್ವಾನವದ್ಯ, ಸರ್ವಾಂಗ ಸುಂದರಿ. ಯಾಕೆಂದ್ರೆ ಅವಳು ಸರ್ವ ವಿದ್ಯೆಯೂ ಅವಳು, ಸರ್ವ ಐಶ್ವರ್ಯವೂ ಅವಳು, ಸರ್ವ ಆ ಒಂದು ಆನಂದ ಸ್ವರೂಪಳು ಅವಳು. ಅದರಿಂದ ಅವಳೇ ಸರ್ವಾಂಗ ಸುಂದರಿ, ತ್ರಿಪುರ ಸುಂದರಿ ಅವಳು. ಸರ್ವಾಂಗ ಸುಂದರಿ, ಸರ್ವ ಸಾಕ್ಷಿಣಿ. ಇಲ್ಲಿಗೆ ಒಂದ್ಸತಿ ನಮ್ಗೆ ಗೊತ್ತಾಗತ್ತೆ, ಅವಳು ಸರ್ವ ಸಾಕ್ಷಿಯೂ ಹೌದು, ಸರ್ವ ಸನಾತನಿಯೂ ಹೌದು, ನಾಲ್ಕನೇವಳು ಹೌದು. ಮೂರು ಜನನ್ನು ಸೇರಿದ್ದ ಅವಳೇನೆ, ಅವಳೇ ಎಲ್ಲ. ಇದು ಮನಸ್ಸಿಗೆ ಬರಬೇಕು. ಸರ್ವ ಸಾಕ್ಷಿಣಿ, ಸರ್ವ ಆತ್ಮಿಕ, ಎಲ್ಲರೊಳಗೂ ಇರೋಳು ಏನು ಆಧಾರವಾಗಿ ಆತ್ಮಸ್ವರೂಪದಲ್ಲೇ ಇದ್ದಾಳೆ. ಸರ್ವಾತ್ಮಿಕ, ಬರೀ ಆತ್ಮಸ್ವರೂಪದಲ್ಲಲ್ಲ, ಜೀವಾತ್ಮನೂ ಅವಳೆ, ಪರಮಾತ್ಮನೂ ಅವಳೆ, ಆತ್ಮವೂ ಅವಳೆ, ಎಲ್ಲವೂ ಅವಳೆ. ಈ ಮಂಗಳ ಕಾರ್ಯವನ್ನು ಮಾಡಿಸುವ ಪ್ರೇರಣೆ ಕೊಡುವಳು. ಯಾತಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡ್ತಾಳೆ, ಅವಳಿಗಿಷ್ಟ ಬಂದ ಕೆಲಸಗಳನ್ನ, ಯಾವುದು ಸುಖ ಕೊಡೋದು, ಖುಷಿ ಕೊಡೋ ಕೆಲಸಗಳನ್ನ ಮಾಡ್ತಾಳೆ. ಪ್ರಮೋದ ಅಂತ ಹೇಳ್ತಾರೆ, ಪರಾಮೋದ, ಪ್ರಮೋದ ಅಂತ. ಆ ಮೋದವನ್ನು ಕೊಡ್ತಾಳಲ್ಲ, ಆನಂದ ಕೊಡ್ತಾಳಲ್ಲ, ಅದು ಜೀವನಿಗೆ ಸುಖವನ್ನು ಕೊಡ್ತಾಳೆ. ಅದು ಸಣ್ಣ ಸಣ್ಣ ಸುಖ ಅಲ್ಲ, ಅದು ಅದು ಇಂದ್ರಿಯ ಸುಖ ಅಲ್ಲ, ಮನಸ್ಸಿನ ಸುಖ ಅಲ್ಲ, ಏನು ಅಹಂಕಾರಕ್ಕೆ ಸುಖ ಅಲ್ಲ ಅದು, ಅದು ವಸ್ತುಗಳಿಂದ ಇಂದ್ರಿಯಕ್ಕೆ ಸಿಕ್ಕೋದಲ್ಲ, ಅದು ಬರೀ ಮನಸ್ಸಿನ ಲೋಲುಪ್ತತೆ ಅಲ್ಲ, ಅದು ಬುದ್ಧಿಯ ಒಂದು ಅಹಂಕಾರದ ಸುಖ ಅಲ್ಲ, ಜೀವಕ್ಕೆ ಒಳಗಡೆ ಜೀವಕ್ಕೆ ಸುಖವನ್ನು ಸೌಖ್ಯವನ್ನು ಕೊಡುತ್ತೆ ಆತ್ಮ ಜೀವಾತ್ಮಕ್ಕೆ ಆ ಸುಖ. ಅದರಿಂದ ಸರ್ವಾತ್ಮಿಕ ಸರ್ವ ಸೌಖ್ಯದಾತ್ರಿ, ಆ ಸೌಖ್ಯ ಕೊಡೋದು ಜೀವರಿಗೆ. ಅದಕ್ಕೆ ಅದೇ ಮಂಗಳ ಕಾರ್ಯ. ನಾವು ಮಾಡುವ ಕಾರ್ಯಗಳು ಯಾವಾಗ ಜೀವಕ್ಕೆ ತೃಪ್ತಿ ಆಗುತ್ತೋ, ಆತ್ಮದ ಒಂದು ಆಧಾರದಲ್ಲಿ ಮಾಡ್ತಾ ಇದ್ದೀವೋ, ಅವೆಲ್ಲ ಮಂಗಳ ಕಾರ್ಯಗಳೇ. ನಮ್ಮ ಜೀವಕ್ಕೇನೆ ತೃಪ್ತಿ ಆಗದೇ ಇದ್ರೆ ಅದು ಮಂಗಳ ಕಾರ್ಯವಲ್ಲ, ಅದು ಶುಭವನ್ನುಂಟು ಮಾಡೋದಿಲ್ಲ. ಸರ್ವಾತ್ಮಿಕ ಸರ್ವ ಸೌಖ್ಯದಾತ್ರಿ ಸರ್ವ ವಿಮೋಹಿನಿ. ಇಲ್ಲಿ ಕೂಡ ಜೀವಾತ್ಮನಿಗೂ ಒಂದು ಮೋಹ ಬರೆಸ್ತಾಳೆ ಪರಮಾತ್ಮ. ಜೀವಾತ್ಮ ಯಾತಕ್ಕೆ ತುಡಿತಾ ಇದೆ ಪರಮಾತ್ಮನ ಸೇರ್ಕೋಬೇಕು ಅಂತ? ಅದು ಕಾಣ್ತಾ ಇಲ್ಲ, ಎಲ್ಲಿದೆ ಎಲ್ಲಿದೆ ಅಂತ ಜೀವಾತ್ಮ ಹುಡುಕ್ತಾ ಇದೆ. ನಮ್ಮ ಮೂಲಕ ಹುಡುಕ್ತಾ ಇದೆ, ನಾವು ಮಾಡೋ ಕೆಲಸದಲ್ಲಿ ಹುಡುಕ್ತಾ ಇದೆ, ನಮ್ಮ ಆಲೋಚನೆಗಳಲ್ಲಿ ಹುಡುಕ್ತಾ ಇದೆ. ಆದ್ರೂ ಈ ಜೀವಾತ್ಮ ಅವಳು ಆಟ ಆಡಿಸ್ತಾ ಇದ್ದಾಳೆ ಪರಮಾತ್ಮ. ಜೀವಾತ್ಮನ ಆಟ ಹೇಗೆ ಅಂದರೆ, ಇದು ಯಾವ ರೀತಿ ಹೇಳ್ಬೋದು ಅಂದರೆ, ಮಕ್ಕಳ ಜೊತೆ ನಾವು ಆಡುವಾಗ ನಾವಿಲ್ಲ ಅಂತ ಅನ್ಸಲ್ಲ, ಅದಕ್ಕೆ ಭಯ ಆಗಲ್ಲ, ಅದಕ್ಕೆ ನಾವಿಲ್ಲ ಅನ್ಸಲ್ಲ, ನಾವು ಮುಖ ಮುಚ್ಕೋತೀವಿ, ನಾವಿದ್ದೀವಿ ಅಂತ ಗೊತ್ತು ಅದಕ್ಕೆ. ಆದರೂ ಅದು ಕಾಯ್ತಾ ಇರುತ್ತೆ, ಮುಖ ತಡ್ಕೊಂಡು ಹೇ ಅದಾಗ ಅದು ಬೆಚ್ಚತ್ತಲ್ಲ, ಅದು ಇದೆ ಅಂತ ಗೊತ್ತು, ಮುಚ್ಚಿದೆ ಅಂತ ಗೊತ್ತು. ಇದಕ್ಕೆ ಹೇಳ್ತಾರೆ ಗ್ರಹಣ, ಇದೇನೋ ಒಂದು ರೀತಿಯ ಅನ್ಯಥಾಗ್ರಹಣ ಅಂತ ಕರೀತಾರೆ ಇದನ್ನು, ಅನ್ಯಥಾಗ್ರಹಣ ಮೋಹ ಅಂತ. ಅನ್ಯಥಾಗ್ರಹಣ ಮೋಹನ ಬರೆಸ್ತಾಳೆ ಜೀವಕ್ಕೆ. ನಾ ಅಲ್ಲಿದ್ದಾಳೆ ಕಾಣ್ತಾ ಇಲ್ಲ, ಆದರೆ ಸುಮ್ಮನೆ ಬಚ್ಚಿಟ್ಕೊಂಡಿದ್ದಾಳೆ, ಕಾಣೋ ಹಂಗೆ ಮಾಡ್ತಾಳೆ, ಅಹೋ ಅವಾಗ ಅಲ್ಲಿ ಇರಲ್ಲ. ಮಕ್ಕಳಿಗೆ ನಾವು ಬಚ್ಚಿಟ್ಕೊಂಡು ಆಟ ಆಡಿಸ್ತೀವಿ ಅಥವಾ ತೋರಿಸ್ತೀವಿ, ಆಮೇಲೆ ಅದಿಲ್ಲ ಅಂತೀವಿ, ಆಮೇಲೆ ತೋರಿಸಿದಾಗ ಅದಕ್ಕೆ ಎಷ್ಟು ಖುಷಿ ಆಗುತ್ತೆ ಆ ಮಕ್ಕಳಿಗೆ. ಆ ರೀತಿ ಜೀವಾತ್ಮನಿಗೆ ಖುಷಿ ಆಗುತ್ತೆ, ಆ ರೀತಿ ಮಾಡ್ತಾಳೆ. ಅದಕ್ಕೆ ಸರ್ವಾತ್ಮಿಕ ಸರ್ವ ಸೌಖ್ಯದಾತ್ರಿ ಸರ್ವ ವಿಮೋಹಿನಿ, ಅದು ಒಂದು ಆ ಗ್ರಹಣ ಶಕ್ತಿ ಬಹಳ ಒಂದು ಆಟದ ರೀತಿ ಇರುತ್ತೆ. ಮಾಯೆ ಜ್ಞಾನ ಇರುತ್ತೆ, ಮಾಯೆನು ಜ್ಞಾನಕ್ಕೆ ಒಂದು ಮಾಯೆ ಮುಚ್ಚಿಕೊಂಡಿರುತ್ತೆ, ಗೊತ್ತಿರುತ್ತೆ ಅದಿದೆ ಅಂತ, ಆದರೂ ಮುಚ್ಚಿಕೊಂಡಿದೆ. ಅದು ಚೆನ್ನಾಗಿರುತ್ತೆ ಆಟ ಆಡೋ ಹಾಗೆ, ಜೀವಾತ್ಮನಿಗೂ ಪರಮಾತ್ಮನಿಗೂ ಬರುವಂತಹ ಒಂದು ಮೋಹ, ಅದು ಮೋಹ ಕವರ್ ಆಗೋದು. ಅನ್ಯತಾಗ್ರಹಣ ಅಂತ ಜ್ಞಾಪಕ, ಅನ್ಯತಾಗ್ರಹಣ ಅಂದರೆ ಅದೇನೆ, ನಮಗೆ ಬಂದ್ಬಿಡುತ್ತೆ ಒಂದೊಂದ್ಸತಿ, ಎಲ್ಲ ಗೊತ್ತಿದೆ, ಇದೇನು ಗೊತ್ತಿದೆ, ಕಾಣಿಸ್ತಾ ಇಲ್ಲ, ಒಂಥರ ತಡ್ಪಡಿಸೋಂಗಾಗುತ್ತೆ. ಹೊರಗಡೆ ಇಲ್ಲ ಅಂತ ಗೊತ್ತು, ನಮ್ಮೊಳಗೆ ಇದೇನು ಗೊತ್ತು, ಸುಖ ಆನಂದ ಇದೇನು ಗೊತ್ತು, ಅದೇ ಸಿಗ್ತಾ ಇಲ್ಲ, ಅದೇನೋ ಒಂಥರ ಒದ್ದಾಟ ಆಗುತ್ತೆ, ಅದು ಒಂಥರ ಮೋಹ, ಅನ್ಯತಾಗ್ರಹಣ ಮೋಹ ಅಂತ. ಅದು ಅವಳು ಬರೆಸ್ತಾಳೆ, ಸರ್ವಾತ್ಮಿಕ ಸರ್ವ ಸೌಖ್ಯದಾತ್ರಿ ಸರ್ವ ವಿಮೋಹಿನಿ. ಸೌಖ್ಯ ಕೊಡೋಳು ಅವಳೇನೆ ಜೀವಕ್ಕೆ, ಜೀವರುಗಳಿಗೆ. ಸರ್ವಾಧಾರ ನೋಡಿ, ಇಲ್ಲೂ ಕೂಡ ನಾಲ್ಕನೇದು ನೋಡುವ, ನಾಲ್ಕನೇದು ಸನಾತನಿ ಬರುತ್ತೆ, ನಾಲ್ಕನೇದು ಸರ್ವ ಸಾಕ್ಷಿಣಿ ಬರುತ್ತೆ, ಅವಳು ನಾಲ್ಕನೇದು ಅವಳು ಸರ್ವ ಸಾಕ್ಷಿಣಿ. ಸರ್ವಾತ್ಮಿಕ ಸರ್ವ ಸೌಖ್ಯದಾತ್ರಿ ಸರ್ವ ವಿಮೋಹಿನಿ, ಸರ್ವ ಆಧಾರ, ಎಲ್ಲಕ್ಕೂ ಆಧಾರವಾಗಿರೋಳು ಸರ್ವಾಧಾರ. ಹೇಗೆ ಆಧಾರವಾಗಿದ್ದಾಳೆ ಅವಾಗಲೇ ಹೇಳಿದೆ, ಸರ್ವೇಶಿ ಎಂದಾಗಲೇ ಹೇಳಿದೆ, ಅವಳು ಒಳಗಡೆ ಪ್ರವೇಶ ಮಾಡಿ ಪ್ರೇರೇಪಿಸ್ತಾ ಇದ್ದಾಳೆ. ಮೊದಲನೇ ಹೇಳಲ್ಲ, ಸಕಾರ ರೂಪ ಸರ್ವಜ್ಞ ಸರ್ವೇಶಿ, ಸರ್ವೇಶಿ ಪ್ರೇರಣೆ. ಹೇಗೆ ಎಲ್ಲ ಪ್ರೇರಣೆ ಮಾಡೋಕ್ಕಾಗುತ್ತೆ? ಒಳಗಡೆ ಅವಳು ಪ್ರವೇಶ ಮಾಡಿದ್ದಾಳೆ, ಪ್ರವೇಶ ಸರ್ವಗತ, ಸರ್ವಗತ ಸರ್ವೇಶಿ ಎರಡು, ಒಳಗಡೆ ಹೋಗಿ ಪ್ರೇರಣೆ ಮಾಡಿದ್ದಾಳೆ, ಹೊರಗು ಹೊರಗೂ ಪ್ರೇರಣೆ ಮಾಡ್ತಾ ಇರ್ತಾಳೆ. ಸರ್ವ ಸರ್ವಾಧಾರ ಸರ್ವಗತ ಸರ್ವಾವಗುಣ ವರ್ಜಿತ, ಅವಗುಣಗಳಿಂದ ವರ್ಜಿತಳಾದವಳು. ನಮ್ಮ ದೇಹದೊಳಗೆ ಇದ್ದಾಳೆ, ಒಳಗೂ ಇದ್ದಾಳೆ, ಹೊರಗೂ ಇದ್ದಾಳೆ, ಆದರೆ ಎಷ್ಟೊಂದು ಅವಗುಣಗಳಿದೆ ಅಲ್ವಾ. ಕಣ್ಣಲ್ಲಿ ದೋಷ ಇದೆ, ಕಿವಿನಲ್ಲಿ ದೋಷ ಇದೆ, ನಮ್ಮ ಇಂದ್ರಿಯಗಳಲ್ಲಿ ದೋಷ ಇದೆ, ನಮ್ಮ ದೇಹದಲ್ಲಿ ಎಷ್ಟೋ ದೋಷಗಳಿದೆ. ಆದರೂ ಒಳಗಡೆ ಇದ್ದಾಳಲ್ಲ, ಜೀವಾತ್ಮನ ನೋಡ್ಕೋತಾ ಇದ್ದಾಳಲ್ಲ, ಸೌಖ್ಯ ಕೊಡ್ತಾ ಇದ್ದಾಳಲ್ಲ, ಅವಳಿಗೆ ಯಾವುದು ತಗಲಲ್ಲ. ಇವಾಗ ಇಡೀ ಬ್ರಹ್ಮಾಂಡಕ್ಕೆ ಸೂರ್ಯನೇ ಕಣ್ಣು ಅಂತ ಹೇಳ್ತೀವಿ. ಸೂರ್ಯನೇ ಕಣ್ಣು, ಸೂರ್ಯ ಇಲ್ಲದೇ ನಮ್ಮ ಕಣ್ಣಿದ್ದು ಪ್ರಯೋಜನ ಇಲ್ಲ. ಆ ಥರ ಕಣ್ಣು ಅವನು, ಅದಕ್ಕೆ ಅವನ ಕಣ್ಣು. ಆ ಕಣ್ಣು ಸೂರ್ಯ ಕಣ್ಣಾಗಿರುವಾಗ ನಮ್ಮ ಕಣ್ಣಲ್ಲಿ ಲೋಪದೋಷ ಇದ್ದರೆ, ಅವನನ್ನು ನೋಡೋ ಕಣ್ಣಲ್ಲಿ ಲೋಪದೋಷ ಇದ್ದರೆ ಅವನಿಗೇನಾಗಲ್ಲ. ಇದು ಯಾವುದೂ ಅವಳಿಗೆ ಅಂಟೋದಿಲ್ಲ. ಸರ್ವ ಅವರ ಅವಗುಣಗಳೇ ಇಲ್ಲ, ಅವಗುಣಗಳು ಅವಳಿಗೆ ವರ್ಜಿತ, ಸರ್ವಾವಗುಣವರ್ಜಿತ, ಎಲ್ಲ ಗುಣಗಳಿಂದ ವರ್ಜಿತಳು. ಸರ್ವಾಧಾರ ಸರ್ವಗತ ಸರ್ವಾವಗುಣವರ್ಜಿತ, ಇವಳು ಯಾರು? ನಮ್ಮೊಳಗಡೆ ಸೇರ್ಕೊಂಡಿದ್ರಲ್ಲ ಅವಳು, ಎಲ್ಲಕ್ಕೂ ಕಾರಣಗಳಾದ, ಸೂರ್ಯನಿಗೂ ಕಾರಣಗಳಾದ ಆ ಜಗನ್ಮಾತೆ. ಅವಳು ಮಾತೆ ಸ್ವರೂಪ, ಸ ಅಂದ್ರೇ ಹೇಳಿದಂಗೆ ಸ್ತ್ರೀ ಚಿಹ್ನೆ, ತಾಯಿ ಸ್ವರೂಪ, ಮಾತ ಸರ್ವ ಮಾತ ಅಂದರೆ ಲಕ್ಷ್ಮಿಗೂ ತಾಯಿ, ಸರಸ್ವತಿಗೂ ತಾಯಿ, ಸತಿಗೂ ತಾಯಿ, ಎಲ್ಲರಿಗೂ ತಾಯಿ. ಆ ಮೊದಲನೇ ಸ್ಥಾನದಲ್ಲಿ ಕೂತಿರೋ ಆದಿಶಕ್ತಿ ಅವಳು, ಸರ್ವ ಮಾತ ಜಗನ್ಮಾತ, ಅವಳೇ ಸರ್ವ ಮಾತ. ಅವಳು ಯಾವ ರೀತಿ ಕಾಡಿಸ್ತಾ ಇದ್ದಾಳೆ? ಅವಳು ಇರೋ ಕಡೆ ಅವಳು ಬಣ್ಣ ಕಾಣುತ್ತೆ, ಎಲ್ಲ ಕಡೆ ಅವಳು ಎಲ್ಲಿದ್ದಾಳೋ ಅಲ್ಲಿ ಅವಳು ಬಣ್ಣ ಕಾಣುತ್ತೆ. ಅವಳು ತಾಮ್ರವರ್ಣದಲ್ಲಿದ್ದಾಳೆ. ತಾಮ್ರ ಬಹಳ ಶ್ರೇಷ್ಠ, ಅದು ತಾಮ್ರವರ್ಣದಲ್ಲಿರೋದು ಬಹಳ ಶ್ರೇಷ್ಠ ಅವಳು ಬಣ್ಣ. ಅದು ಅವಳು ಬಂದಾಗ ಅದೆಲ್ಲವೂ ಆ ಬಣ್ಣವೇ ಕಾಣುತ್ತೆ. ಸೂರ್ಯನ ಅರುಣ ಪ್ರಭೆಯಲ್ಲೂ ಕೂಡ ತಾಮ್ರವರ್ಣ ಇದೆ. ಆ ತಾಮ್ರವರ್ಣದಲ್ಲಿ ಏನೇ ವಸ್ತು ಮೇಲೆ ಆ ಕಿರಣ ಬಿದ್ದರೆ ತುಂಬ ಶೋಭಿಸುತ್ತೆ. ಒಂದು ಡೈಮಂಡ್ ಇರ್ಬೋದು, ಅಥವಾ ಒಂದು ಗಿಡ ಇರ್ಬೋದು, ಒಂದು ಮರ ಇರ್ಬೋದು, ಒಂದು ಮಗು ಇರ್ಬೋದು, ಯಾವ್ದಾದ್ರು ವ್ಯಕ್ತಿಗಳ ಮುಖದ ಮೇಲೆ ಆ ಕಿರಣ ಬಿದ್ದರೇ ವಿಶೇಷವಾದ ಒಂದು ತಾಮ್ರ ಬಣ್ಣ, ಅರುಣ ಬಣ್ಣ, ಅದು ಒಂದು ಸ್ವಲ್ಪ ಹೊತ್ತಿರುತ್ತಷ್ಟೇ ಅದು ವಿಶೇಷವಾದ ಬಣ್ಣ. ಅದನ್ನು ಎಷ್ಟೋ ಜನ, ತಾಮ್ರ ಬಹಳ ಮಂಗಳಕರವಾದದ್ದು, ತಾಮ್ರದ ಒಂದು ಇದರಲ್ಲಿ ಕಳಶ ಇಟ್ಟರೆ ಮಂಗಳ ಅಂತೀವಿ, ಸರ್ವಮಂಗಳ ಕಳಶ ಅಂತ ಹೇಳ್ತಾರೆ. ಏ ಮಂಗಳಕ್ಕೆ ಹೋಗಿ ಪೂಜೆ ಮಾಡಬೇಕಾದ್ರೆ ತಾಮ್ರದ ಕಳಶದಲ್ಲಿ ಇಡಬೇಕು ನೀರು ಅಂತ ಹೇಳ್ತೀವಿ. ನೀರು ತಾಮ್ರದ ಕಳಶದಲ್ಲಿ ಬಿದ್ದ ತಕ್ಷಣ ಅದು ಮಂಗಳಕರವಾಗತ್ತೆ, ಎಲ್ಲವೂ ಕೂಡ ಮಂಗಳವಾಗತ್ತೆ ಅಂತ ಹೇಳಿ ತಾಮ್ರನ ಬಹಳ ಶ್ರೇಷ್ಠವಾದ ಒಂದು ಲೋಹ ಅಂತ ಹೇಳ್ತೀವಿ ಆ ತಾಮ್ರ. ತಾಮ್ರದ ಬಣ್ಣವೂ ಕೂಡ ಬಹಳ ಶ್ರೇಷ್ಠ, ಚೆನ್ನಾಗಿ ತೊಳೆದ ತಾಮ್ರದ ಬಣ್ಣ ಇರುತ್ತಲ್ಲ ಆ ಬಣ್ಣ. ಎಷ್ಟೋ ಸತಿ ಕಬ್ಬಿಣವನ್ನು ತಾಮ್ರದ ಬಣ್ಣ ಮಾಡಿಬಿಡ್ತಾರೆ, ಇವಾಗ ಆಂಟಿಕ್ ಅಂತ ಹೇಳ್ತಾರೆ. ಎಲ್ಲ ತಾಮ್ರದ ಬಣ್ಣ, ಕಬ್ಬಿಣನೂ ತಾಮ್ರದ ಬಣ್ಣ, ಸ್ಟೀಲು ತಾಮ್ರದ ಬಣ್ಣ, ಬೆಳ್ಳಿನೂ ತಾಮ್ರದ ಬಣ್ಣ, ಬಂಗಾರವೂ ಕೂಡ ಶೈನಿಂಗ್ ಪಾಲಿಶ್ ಕೊಡಲ್ಲ, ಪಾಲಿಶ್ ಇಲ್ಲದೆ ಇರೋ ತಾಮ್ರದ ಬಣ್ಣ ಮಾಡ್ತಾರೆ. ಯಾಕೆಂದರೆ ಆ ತಾಮ್ರದ ಬಣ್ಣಕ್ಕೆ ಎಲ್ಲ ಬೇರೆ ಬೇರೆ ಲೋಹಕ್ಕಿಂತ ಹೆಚ್ಚು ಆಕರ್ಷಣಾ ಶಕ್ತಿ ಇರುತ್ತೆ. ಅದು ಕಣ್ಣನ್ನು ಆಕರ್ಷಿಸುತ್ತೆ, ಕಣ್ಣಿಗೆ ತಂಪನ್ನು ಕೊಡುತ್ತೆ. ತಾಮ್ರದ ವರ್ಣ ಅರುಣವರ್ಣ ಅಂತ ಹೇಳ್ತಾರೆ. ಆ ದೇವಿ ಆ ತಾಯಿ ಸ್ವರೂಪದಲ್ಲಿ ಅರುಣವರ್ಣದಲ್ಲಿ ಕಾಣಿಸ್ತಾಳೆ. ಅರುಣವರ್ಣ ನೋಡಿದಾಗ ನಮ್ಮಲ್ಲಿ ಮಮತೆ ಉಕ್ಕತ್ತೆ, ಮಮತೆಯ ಒಂದು ಅನುಕಂಪ ನಮ್ಮಲ್ಲಿ ಮಿಡಿಯತ್ತೆ ಅಂತ ಹೇಳ್ತಾರೆ ತಾಮ್ರವರ್ಣ ನೋಡಿದಾಗ. ಅದಕ್ಕೆ ಅರುಣ ಪ್ರಭೆ ತಾಮ್ರವರ್ಣ. ಸರ್ವಮಾತ ಸರ್ವಾರುಣ ಭೂಷಿತ, ಸರ್ವಭೂಷಣ ಭೂಷಿತ, ಭೂಷಣಕ್ಕೂ ಭೂಷಣ ಅಂತ. ಅಲಂಕಾರ ಅಂತ ಬಂದಾಗ, ಆಭರಣ ಅಂತ ಬಂದಾಗ ನಮಗೆ ಲಕ್ಷಣ ಅಂತ ಬಂದಾಗ ಎಲ್ಲವೂ ಕೂಡ ದೇವಿಯ ಆಭರಣಗಳು. ಸರ್ವಾಲಂಕಾರ ಭೂಷಿತೆ ಅಂತ ಬರುತ್ತೆ, ಸರ್ವ ವಸ್ತ್ರಾಲಂಕಾರ ಅಂತ ಬರುತ್ತೆ, ಸರ್ವ ಅಲಂಕಾರ ಸರ್ವ ಆಭರಣ, ಸರ್ವಾಭರಣ ಭೂಷಿತ, ಸರ್ವಾಲಂಕಾರ ಭೂಷಿತ, ಇದೆಲ್ಲ ಬರುತ್ತೆ. ಸುಲಕ್ಷಣವಾಗಿದ್ದಾಳೆ ಅಂತೆಲ್ಲ ಬಂದಾಗ ನಾವು ಬರೀ ಅವಳ ಅಲಂಕಾರ ಮಾತ್ರ ನೋಡ್ತೀವಿ. ಹಾಗೆ ನಮ್ಮ ಅವಯವದಲ್ಲಿ ಪ್ರತಿಯೊಂದು ಅಂಗಾಂಗಗಳು ಅವಳ ಒಂದು ಒಡವೆ ಥರನೇ ನಮಗೆ, ಅದು ಪ್ರತಿಯೊಂದು ಚಕ್ರವೂ ಕೂಡ ಅವಳ ಒಂದು ಒಡವೆ ಥರನೇ ನಮ್ಮಲ್ಲಿ ಇರೋದು. ಹಾಗೆ ನಾವು ಗಮನಿಸಿದಾಗ ಬರೀ ಒಡವೆ ಮಾತ್ರ ಅಲ್ಲ, ಅಲಂಕಾರ ಪಂಕ್ತಿ ಅಂತ ಹಾಕ್ತಾರೆ ಊಟಕ್ಕೆ, ಅದು ಭೋಜ್ಯಗಳು, ಯಾವ ಎಲ್ಲ ಸರ್ವ ಪ್ರಾಣಿಗಳು ಭೋಗಿಸುವಂತಹ ಅದನ್ನ ಭೋಜ್ಯ ಅಂತ ಹೇಳ್ತಾರೆ, ಭೋಗಿಸುವಂತಹ ಇದು ಭೋಜ್ಯವಾಗುತ್ತೆ ಅದನ್ನ ಅವಳು ತುಂಬ ಪ್ರೀತಿ ಅಂತ. ಆಮೇಲೆ ಯಾವ ಅಲಂಕಾರವೂ ಕೂಡ ಮಾಡಿದ್ರೆ ಒಂದು ಒಂದು ದಾರಕ್ಕೂ ವಸ್ತ್ರಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಅದು ಬಟ್ಟೆ ಆದ ತಕ್ಷಣ ಅದನ್ನು ದಾರ ಅಂತ ಕರೆಯಲ್ಲ, ವಸ್ತ್ರ ಅಂತೀವಿ. ಆ ಬಟ್ಟೆ ಆದ ತಕ್ಷಣ ಹೊಲ್ದ ತಕ್ಷಣ ಅದು ಉಡುಪು ಅಂತೀವಿ. ಹೇಗೆ ಬದಲಾವಣೆ ಆಗುತ್ತೋ ಎಲ್ಲದರಲ್ಲೂ ಅವಳು ಇರೋದ್ರಿಂದ ನಾವು ಒಂದು ಅಲಂಕಾರ ಮಾಡಿದ್ರೆ, ಆನೆಗೆ ಅಲಂಕಾರ ಮಾಡಿದ್ರೆ, ಮಕ್ಕಳಿಗೆ ಅಲಂಕಾರ ಮಾಡಿದ್ರೆ, ದೇವಿಗೆ ಅಲಂಕಾರ ಮಾಡಿದ್ರೆ, ನಾವು ಹಾಕೊಂಡು ಪ್ರತಿಯೊಂದು ಒಡವೆನಲ್ಲೂ ಅವಳೇ ಇದ್ದಾಳೆ ಅಂತ ಹೇಳಿದೆ. ಪ್ರತಿಯೊಂದು ಅಲಂಕಾರದಲ್ಲೂ ಅವಳೇ ಇದ್ದಾಳೆ, ಎಲ್ಲ ಶೋಭೆಯಲ್ಲೂ ಅವಳೇ ಇದ್ದಾಳೆ, ಭೂಷಣಕ್ಕೂ ಭೂಷಣ ಅವಳು, ಸರ್ವಾಲಂಕಾರ ಭೂಷಿದೆ ಅಂತ. ಇದರಲ್ಲಿ ಭೋಜ್ಯ ವಸ್ತುಗಳು ಯಾವುದು ಇಷ್ಟಪಟ್ಟು ಜೀವಕ್ಕೆ ಪ್ರಿಯವಾಗುವುದು ತಿಂದಾಗ ಅದನ್ನು ನೈವೇದ್ಯವಾಗಿ ಅವಳು ತಗೊಳ್ತಾಳೆ, ಅದು ಅಲಂಕಾರ ಭೂಷಿತ ಅಂತ ಹೇಳಿದ್ರೆ ಅಲಂಕಾರ ಪಂಕ್ತಿ ಅಂತ ಮಾಡಿರೋದೇ ಅದು. ಅದರಲ್ಲಿ ಭೋಜ್ಯ ವಸ್ತುಗಳಿರುತ್ತೆ, ದೇವಿಗೆ ಪ್ರಿಯವಾದದ್ದಿರುತ್ತೆ, ಅದನ್ನು ಅವಳು ಇಷ್ಟಪಡ್ತಾಳೆ. ಯಾರ್ಯಾರು ಏನೇನು ಎಂಜಾಯ್ ಮಾಡ್ತಾರೋ ಅದೆಲ್ಲ ಅವಳು ಎಂಜಾಯ್ ಮಾಡ್ತಾಳೆ. ಜೀವಕ್ಕೆ ಪ್ರೀತಿಯಾಗುತ್ತೆ ತಿಂದಾಗ ಅದು ಅವಳಿಗೆ ತಲುಪತ್ತೆ. ಸಕಾರ ರೂಪ ಸರ್ವಜ್ಞ ಸರ್ವೇಶಿ ಸರ್ವಮಂಗಳ ಸರ್ವಕರ್ತ್ರಿ ಸರ್ವಭರ್ತ್ರಿ ಸರ್ವಹಂತ್ರಿ ಸನಾತನಿ ಸರ್ವಾನವದ್ಯ ಸರ್ವಾಂಗ ಸುಂದರಿ ಸರ್ವಸಾಕ್ಷಿಣಿ ಸರ್ವಾತ್ಮಿಕ ಸರ್ವಸೌಖ್ಯದಾತ್ರಿ ಸರ್ವವಿಮೋಹಿಣಿ ಸರ್ವಾಧಾರ ಸರ್ವಗತ ಸರ್ವಾವಗುಣವರ್ಜಿತ ಅವಗುಣವರ್ಜಿತ ಸರ್ವಮಾತ ಸರ್ವಾರುಣ ಸರ್ವಮಾತ ಸರ್ವಭೂಷಣ ಭೂಷಿತ.
ಕ್ಷೋಭಣ ದ್ರಾವಣ ಆಕರ್ಷಣ ಮುದ್ರೆ ವಶ್ಯ ಉನ್ಮಾದ ಮಹಾಂಕುಶ ಮುದ್ರೆ ಕೇಚರಿ ಮುದ್ರೆ ಬೀಜ ಮುದ್ರೆ ಶ್ರೀ ಪಾದುಕಾ